यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभा हरिकथामृतसार गुरुगण करुणदिन्दापणितु पेळुवे परम भगवद्भक्तरिदनादरदि केळुवदु आदरदि केळुवदु कृष्ण ಮಾತೃಕಾ ಸಂಧಿಯಲ್ಲಿ 19th ಪದ್ಯ ಬಂದು ಈ ನಾಡಿಗಳಿಗೆಲ್ಲ ಎಲ್ಲಾ ನಾಡಿಗಳಿಗೇನು ಮೂಲವಾದಂಥ ಮೂಲ ಕಾರಣವಾದಂಥ ಆ ಮೂಲ ಉತ್ಪತ್ತಿ ಸ್ಥಾನ ಅಂತ ಹೇಳ್ತಾರೆ. ಅದು ಏನು ಅಂತ ನೋಡಿದ್ದೀವಿ. ಅಲ್ಲಿ ಕೊನೆಯಲ್ಲಿ ಬರುವಾಗ ಇಲ್ಲಿ ಎರಡು ವಿಷಯಗಳು, ಇಲ್ಲಿ ಒಂದು ಏನು ಅಂದ್ರೆ ಇದಕ್ಕೆ ಕಾರಣವೆನಿಸುವ ಎರಡಧಿಕ ದಶ ನಾಡಿಗಳೊಳಗೆ ಸುರನದಿಯ ಮೊದಲಾದ ಅಖಿಲ ತೀರ್ಥಗಳಿಹವು ಕರ್ಣದಲ್ಲಿ ಅಂತಿದ. ಈ ಕರ್ಣದಲ್ಲಿ ಅಂತ ಹೇಳುವ ಕರ್ಣದಲ್ಲಿ ಅಂತ ಇರುವಾಗ, ಕರ್ಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಕರ್ಣ ಅಂದ್ರೆ ಕಿವಿ ಅಂತ ಮಾತಲ್ಲ, ಕರ್ಣ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಸೊ ಈ ಇಂದ್ರಿಯಗಳಲ್ಲಿ ಮುಖ್ಯವಾಗಿ ಇರುವಂತ ಈ 12 ಇಂದ್ರಿಯಗಳಲ್ಲಿ ಅಥವಾ 10 ಇಂದ್ರಿಯಗಳಲ್ಲಿ 10+ ಬುದ್ಧಿನೂ ಮನಸ್ಸು ಬುದ್ಧಿ ಸೇರ್ತಾರ. ಸೊ ಈ ಇಂದ್ರಿಯಗಳಲ್ಲಿ ಸುರ ನದಿ ಎಲ್ಲಾ ನದಿಗಳು ಅಲ್ಲಿ ಇದೆ. ಆ ನದಿಗಳಲ್ಲಿ ಈ 12 ನಾಡಿಗಳಲ್ಲಿ 12 ಆ ನದಿ ಅಭಿಮಾನಿ ದೇವತೆಗಳ ಒಳಗೆ ಯಾರಿದ್ದಾನಂದ್ರೆ ಭಗವಂತ ಪದ್ಮನಾಭನು ಶೇಷವಾದಿ ದ್ವಿದಶ ರೂಪದಲ್ಲಿಪ್ಪ. ಇದು ಏನಾಗಿದೆ ಅಂದ್ರೆ ಇದು ಆ ಒಂದು ಮೀಟರ್ಗೆ ಸರಿ ಬರಬೇಕು ಅಂತ ದ್ವಿದಶ ರೂಪದಲ್ಲಿ ಇದೇನು ದ್ವಿದಶ ರೂಪದಲ್ಲಿ ಇಪ್ಪನು ಪ್ಲಸ್ ಅಲ್ಲಿ ಪ್ಲಸ್ ಅತಿ ಮೂರು ಸೇರಿದ ಇಪ್ಪನು ಬರುತ್ತಲ್ಲ ಆ ದ್ವಿದಶ ರೂಪದಲ್ಲಿ ಇಪ್ಪನು ಲಿಪ್ಪನು ಲಿಪ್ಪನೂಲಿ ಹೂ ಹೋಗಿದ ಲಿಪ್ಪ ನೂ ಬಂದಿಲ್ಲ ಆ ಬಂದಿದೆ ಲಿಪ್ಪ ಆಮೇಲೆ ಅಲ್ಲಿ ಅಲ್ಲಿ ಬಂದಿದೆ. ಸೊ ದ್ವಿದಶ ರೂಪ ನಲ್ಲಿ ಬರಬೇಕು ದ್ವಿದಶ ರೂಪ ನಲ್ಲಿ ಬರಬೇಕು ಅಲ್ಲಿ ಅಲ್ಲಿ ಪ್ಲಸ್ ಅತಿ ಸೇರುವಾಗ ಅದು ಬಂದು ಈ ಹೋಗಿದೆ ಈ ಲೋಪ ಆಗಿದೆ ಅದು ಛಂದಸ್ಸು ಅದು ಅದು ಸಂಧಿಯಲ್ಲಿ ಕನ್ನಡ ಸಂಧಿಯಲ್ಲಿ ಆಗಿದ್ದ ಏನೋ ಅದು ಸರಿ ಗೊತ್ತಿಲ್ಲ ನನ್ಗೆ ಸಂಧಿ ರೂಲ್ಸ್ ಎಲ್ಲ ಗೊತ್ತಿಲ್ಲ. ಸೊ ಇದು ಸೇರಿದಾಗ ನಿಮ್ಗೆ ಬರತ್ತ ಆ ಸೇರಿದಾಗ ನಿಮ್ಗೆ ದ್ವಿದಶ ರೂಪದಲ್ಲಿ ನಲ್ಲತಿ ಬರತ್ತ ನಲ್ಲ ನಲ್ಲ ಅತಿ ಮೃದುಳವಾದ ಅತಿ ಎಂಬುದನ್ನ ಅತಿ ಇಸ್ ಅನ್ ಅಡ್ಜೆಕ್ಟಿವ್ ಫಾರ್ ಮೃದುಳವಾದ ಸುಷುಮ್ನ. ಮೃದುಳವಾದ ಅಂದ್ರೆ ಅತಿ ಸೂಕ್ಷ್ಮ ಇಟ್ಸ್ ಸೋ ಟೆಂಡರ್ ಸೋ ಜೆಂಟಲ್ ಸೋ ಸೂಕ್ಷ್ಮ ಎಂಬುದಕ್ಕೆ ಹೇಳ್ತಾರೆ. ಅತೀ ಸೂಕ್ಷ್ಮವಾದ ಸುಷುಮ್ನದೊಳಗೆ ಏಕಾತ್ಮ ನೆನೆಸುವ ಅಂತಲ್ಲಿ ಏಕಾತ್ಮ ಶಬ್ದವನ್ನ ಬಳಸಿ ಆ ಏಕಾತ್ಮ ಎಂಥದ್ದವನು ಎಂಬುದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಹೇಳುವಾಗ ಈ ಪದ್ಯ ಹೀಗೆ ಹೋಗುತ್ತೆ. ಆಮ್ನಯ ಪ್ರತಿಪಾದ್ಯಸಿ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನದೀಡಾ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖದೊರಳ ಮುಖರೊಳಗಿದ್ದ ಕಿಲ ಜೀವರ ಕರ್ಮ ಗುಣವನು ಸರಿಸಿ ನಡೆವನು ವಿಶ್ವವ್ಯಾಪಕನು. ವಿಶ್ವವ್ಯಾಪಕನು ಅಂತ ಹೇಳ್ತಾ ಇದ್ದಾರೆ ಈ ಏಕಾತ್ಮ. ಏಕಾತ್ಮ ಎಂಬುದು ಏಕಾತ್ಮ ಆಮ್ನಯ ಪ್ರತಿಪಾದ್ಯ. ಆಮ್ನಯ ಅಂದ್ರೆ ವೇದ ಪ್ರತಿಪಾದ್ಯ ಅಂತ ಹೇಳ್ತಾ ಇದ್ದ. ವೇದ ಪ್ರತಿಪಾದ್ಯನಾದವನು ಯಾರು ಅಂದ್ರೆ ಏಕಾತ್ಮ ಅಂತಾರೆ. ಏಕಾತ್ಮ ಎಂಬ ಶಬ್ದಕ್ಕೆ ನಮ್ಗೆ ಏಕಾತ್ಮ ಮುಖ್ಯ ಅರ್ಥಗಳು ಗೊತ್ತು. ಇಲ್ಲಿ ಏಕಾತ್ಮ ಎಂಬ ರೂಪ ಒಂದು ಇಲ್ಲಿ ಯಾಕೆ ಬಳಸ್ತಾರಂದ್ರೆ ಏಕಾತ್ಮ ಏಕಾತ್ಮ ಇದು ಎರಡು ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಪದಗಳೇ ಆಗಿದೆ. ಅಂದ್ರೆ ಇಲ್ಲಿ ಹೇಳುವ ವಿಷಯವು ನೋಡಿ ಆ ನಾಡಿಗಳಲ್ಲಿ ಹೇಳ್ತಾ ಇದ್ದಾರೆ. ಆ ನಾಡಿಗಳಲ್ಲಿ ಇರುವಂತ ರೂಪಗಳನ್ನು ನೀವು ತಗೊಂಡ್ರೆ ನಾಡಿಗಳಲ್ಲಿ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪಗಳಿದೆ. ಸಹಸ್ರ ರೂಪಗಳು ಒಂದು ಸಹಸ್ರ ರೂಪಗಳು ಒಂದೊಂದು 72 ಆಗಿ ಆಗಿದ್ರೆ 72,000 ಗೆ ಬರುತ್ತೆ. 72,000 ಗೆ ಕೋರಿಲೇಟ್ ಆಗುತ್ತೆ. ಅಂದ್ರೆ ಹೇಗೆ ಅಂದ್ರೆ ಆ 36 ಅಕ್ಷರಗಳು ಇದ್ರೆ ಅದಕ್ಕೆ ಬೃಹತಿ ಮೀಟರ್ ಅಂತ ಕರೀತಾರೆ. ಈ 36 ಅಕ್ಷರಗಳು ಒಂದೊಂದು ಅಕ್ಷರವು ಕ ಅಂತ ತಕೊಂಡ ಚಿಕ್ಕ ಪ್ಲಸ್ ಅ ಅಂತ ಆಗತ್ತೆ. ಒಂದು ವ್ಯಂಜನ ಸ್ವರ ಸಹಿತವಾಗಿ ಆಗತ್ತೆ. ಅಂದ್ರೆ 36 ಎಂಬುದು ಅನ್ ಆವರೇಜ್ ಆಗಿ ತಕೊಂಡ 72 ಆಗತ್ತೆ. ಸೊ ಒಂದು ರುಕ್ ಅಂತ ತಕೊಂಡ ನಿಮ್ಗೆ 72
ಅಕ್ಷರಗಳು, ಆ ಕಾಂಬಿನೇಷನ್ ಆಫ್ ಅಕ್ಷರಗಳು ಸೇರಿದ್ರೆ 72 ಆಗತ್ತೆ. ಆ 72 ಒಂದು ಎಲ್ಲ ಒಂದೊಂದಿನೂ ಒಂದೊಂದು ರೂಪಗಳು ಭಗವಂತನದ್ದು ಇದ್ದೇ ಇರುತ್ತೆ, ಅನಂತ ರೂಪಗಳಿರುತ್ತೆ. ಸೊ ಈ 72 ಪ್ರತಿಪಾದ್ಯವಾದ ಒಂದು ರೂಪ ತಗೊಂಡ್ರೆ ವಿಶ್ವಂ ಅಂತ ಒಂದು ರೂಪ ಆಗತ್ತೆ ಅಂತ ಅನ್ಕೊಳ್ಳಿ. ಸೊ ಹಾಗೆ ಸಹಸ್ರ ಇದೆ. ಸೊ ಆ 72,000 ಆಗತ್ತೆ. ಆ 72,000 ಅಲ್ಲಿ ನಿಮ್ಗೆ ಏಕ ಅಂತನೂ ಒಂದು ರೂಪ ಇದೆ, ಏಕಾತ್ಮ ಅಂತನೂ ಒಂದು ರೂಪ ಇದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಇಲ್ಲಿ ಹೇಳುವಂತ ಏಕಾತ್ಮ ಅಂತ ಹೇಳೋದು ಸೆಂಟರ್ ಅಂದ್ರೆ ಸುಷುಮ್ನದೊಳಗೆ, ಸುಷುಮ್ನ ನಾಡಿಯೊಳಗೆ ಇರುವಂತ ಏಕಾತ್ಮ ರೂಪವನ್ನ ಇಲ್ಲಿ ಹೇಳ್ತಾರೆ. ಸೊ ಇದು ಏಕಾತ್ಮ ನೆನೆಸುವ ಏಕಾತ್ಮ ಅಂಬೋದಕ್ಕೆ ಮುಖ್ಯ ಪ್ರಧಾನ ಅಂತ ಒಂದರ್ಥ. ಏಕಾತ್ಮ ಅಂಬೋದು ಏಕ ಅಂದ್ರೆ ಮುಖ್ಯ ಅಂತ, ಮುಖ್ಯ ಮುಖ್ಯವಾಗಿರುವನು ಅಂತ ಒಂದರ್ಥ. ಆದ್ರೆ ಇನ್ನೊಂದರ್ಥ ಬಂದು ಇದನ್ನ ಅಬ್ರಿವಿಯೇಷನ್ ಅಂತಾನು ಕರೀತಾರೆ. ಹೇಗೆ ಅಂದ್ರೆ ಏಕ, ಏಕ ಅಂದ್ರ ಏ ಅಂಬೋದಕ್ಕೆ ಏಷ ಏವ, ಏವ ಏಷ ಏವ ಅಂದ್ರೆ ಇವನೊಬ್ಬನೇ ಅಂತ. ಏಷ ಏವಕ್ಕೆ ಏ ಹಾಕಿದ, ಏ ಕ ಅಂಬೋದಕ್ಕೆ ಕರೋತಿ ಅಂತ. ಸೊ ಏಷ ಏವ ಅಂಬೋದಕ್ಕೆ ಅಲ್ಲಿ ಏ ತಕೊಂಡು, ಕರೋತಿ ಎಂಬುದಲ್ಲಿ ಕ ತಕೊಂಡ್ರೆ ಎರಡು ನೀವು ಸೇರಿಸಿದಾಗ ಏಕ ಆಗತ್ತೆ. ಏಕ ಈಸ್ ಅನ್ ಅಬ್ರಿವಿಯೇಷನ್ ಆವ ಏಕ ಏವ ಕರೋತಿ ಅಂದ್ರೆ ಇದನ್ನ ನೀವು ಏಕ ಏವ ಕರೋತಿ ಅಂದ್ರೆ ಇವನೊಬ್ಬನೇ ಮಾಡುತ್ತಾನೆ, ಇವನೊಬ್ಬನೇ ಎಲ್ಲವನ್ನು ಮಾಡುತ್ತಾನೆ, ಕರೋತಿ ಮಾಡುತ್ತಾನೆ, ಎಲ್ಲವನ್ನು ಇವನೇ ಮಾಡುತ್ತಾನೆ ಅಂದ್ರೆ ಸರ್ವಕರ್ತ, ಸರ್ವಕರ್ತ ಅಂಬೋ, ಸರ್ವಕರ್ತ ಅಂದ್ರೆ ಸರ್ವ ಸ್ವತಂತ್ರ ಕರ್ತ ಇವನೇ ಅಂತ ಹೇಳೋದು ಏಕ ಶಬ್ದದ ಆ ಒಂದು ಅಬ್ರಿವಿಯೇಷನ್ ಇಂದ ಬರುವಂತದ್ದು ಅಂತ ಹೇಳ್ತಾರೆ. ಅಂದ್ರೆ ಏಕ ಅಂದ್ರೆ ಪ್ರಧಾನ ಅಂತ ಹೇಳೋ, ಇದು ಒಂದರ್ಥ. ಒಂದರ್ಥ ಬಂದು ಅವನೊಬ್ಬನೇ. ಇಲ್ಲಿ ಏನು ಚಿಂತನೆ ಮಾಡಬೇಕು, ಇದು ಯಾಕೆ ಇಷ್ಟು ಹೇಳ್ಬೇಕು ಅಂದ್ರೆ ಆ ಸುಳಾದಿಯಲ್ಲಿ ಕೊಟ್ಟಿದ್ದಾರೆ ಇಷ್ಟು ನಾಡಿಗಳು ಇಷ್ಟು ಮಾಡುತ್ತೆ ಏನ್ ಏನ್ ತಿಳ್ಕೊಂಡ್ರು. ಮೂಲತಃ ನೀವು ಅಲ್ಲಿ ಸುಷುಮ್ನೆಯಲ್ಲಿ ಚಿಂತನೆ ಮಾಡ್ತೀವಲ್ಲ, ಸುಷುಮ್ನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸುಷುಮ್ನೆಯಲ್ಲಿ ಇರುವಂತ ಏಕಾತ್ಮನನ್ನ ಹಿಂದೆನೂ ನಮ್ಗೆ ಬಂದಿದೆ, ನಮ್ಗೆ ಹಿಂದೆ ಸಂಧಿಗಳನ್ನೂ ಏಕಾತ್ಮ ಅಂತ ಮನಸ್ಸಲ್ಲಿ ಇದ್ದಾನೆ ಅಂತನೂ ಬಂದಿದೆ. ಸೊ ಇಲ್ಲಿನ ಏಕಾತ್ಮ ಅಂದ್ರೆ ಅವನೇ ಮಾಡುತ್ತಾನೆ, ಅವನೇ ಸ್ವತಂತ್ರ ಕರ್ತ ಅಂತ ತಿಳ್ಕೊಳ್ಳಿ ಅಂತ ಒಂದು. ಇನ್ನೊಂದು, ಅವನೇ ಸ್ವತಂತ್ರ ಕರ್ತ ಅಂದ್ರೆ ಅವನು ಯಾರು ಅಂತ ಬಂದಾಗ ಅಲ್ಲಿ ಇನ್ನೊಂದು ಪ್ರಮಾಣವನ್ನ ಆಚಾರ್ಯರು ಕೊಟ್ಟ ಪ್ರಮಾಣವನ್ನ ಭಾಗವತ ಪುರಾಣದ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ ಅಂತ. ಅದು ಏನಂದ್ರೆ ಏಕಾತ್ಮ ಅಂಬುವನು ಯಾರು ಅಂದ್ರೆ ಇನ್ನೊಂದು ಮೀನಿಂಗ್ ಇಸ್ ಏಕಾತ್ಮ ಹರಿರ್ ಉದ್ದಿಷ್ಟ, ಹರಿಯೇ ಏಕಾತ್ಮ ಅಂಬೋ ಹೆಸರಿನಿಂದ ಇದ್ದಾನೆ. ಅವನ ಹೆಸರು ಏನು, ಏಕಾತ್ಮನ ಹೆಸರು ಏನು ಅಂದ್ರೆ ಹರಿ ಅಂತ ಕೊಟ್ಟಿದ್ದಾರೆ. ಏಕಾತ್ಮ ಹರಿ ಹರಿರ್ ಉದ್ದಿಷ್ಟ ಪ್ರಧಾನ ಪ್ರಧಾನತ್ವಾತ್ ಸಮಸ್ತ, ಎಲ್ಲಾ ಕಡೆನೂ ಅವನೇ ಪ್ರಧಾನ, ಅವನೇ ಮುಖ್ಯವಾಗಿದ್ದಾನೆ. ನಮ್ಮ ದೇಹ ಅಂತ ನಾವು ಇವಾಗ ಚಿಂತನೆ ಮಾಡುವಾಗ ಈ ದೇಹದಲ್ಲಿ ಯಾರು ಮುಖ್ಯ ಅಂದ್ರೆ ಈ ಬಿಂಬರೂಪಿಯಾದಂತ ಹರಿ ಇದಾನಲ್ಲ, ಅವನೇ ಮುಖ್ಯವಾಗಿದ್ದಾನೆ, ಮುಖ್ಯ ಸ್ವಾಮಿಯಾಗಿದ್ದಾನೆ. ಸೊ ಅವನು ಏಕ ಆಗ್ತಾನೆ. ಇನ್ನೊಂದು, ಅವನೇ ಎಲ್ಲವನ್ನು ಮಾಡ್ತಾನೆ, ಸರ್ವಕರ್ತ ಅಂಬೋದು ಒಂದು ಅರ್ಥ ಬರುತ್ತೆ. ಇನ್ನೊಂದು ಬಂದು ಇನ್ನು ಇದನ್ನ ಎಲ್ಲೆಲ್ಲಿ ಬಳಸ್ಬೇಕಂದ್ರೆ ಮುಖ್ಯ ಮುಖ್ಯ ಅಂತ ಹೇಳುವಾಗ ಇದು ಸುಷುಮ್ನ ನಾಡಿಯೇ ಮುಖ್ಯ ನಾಡಿ ಅಂತ ಬರುತ್ತೆ. ಆಮೇಲೆ ಹೀಗೇನೆ ಮುಖ್ಯ ಅಲ್ಲಿ ಸುಷುಮ್ನ ನಾಡಿ ಮುಖ್ಯವಾಗಿದ್ರೆ ಆ ಮುಖ್ಯ ನಾಡಿಯಲ್ಲಿ ಇರುವಂತಹ ಚತುರ್ಮುಖ ದೇವನೇ ಚತುರ್ಮುಖನೇ ಮುಖ್ಯ ಹೀಗೆ ಬರುತ್ತೆ. ರಮಾದೇವಿಯೇ ಮುಖ್ಯ ಹೀಗೆ ಮುಖ್ಯ ಅಂಬೋದನ್ನ ನಾವು ಆ ಸಮೂಹದಲ್ಲಿ ಒಂದೊಂದು ಕ್ಲಸ್ಟರ್ ಈ ಒಂದು ಗುಂಪಿನಲ್ಲಿ ಇವರೇ ಮುಖ್ಯ ಹೇಳ್ತೀವಲ್ಲ, ಈ ನಮ್ಮ ಗುಂಪಿನಲ್ಲಿ ಇವರು ಮುಖ್ಯ, ಇವರು ಪ್ರಧಾನ ಸ್ಪೀಕರ್, ಇವರು ಮುಖ್ಯ ಅವರು ಮುಖ್ಯ ಅಂತ ಒಂದೊಂದು ಅವ್ರನ್ನ ಗೌರವಿಸ್ತೀವಲ್ಲ. ಆ ಗೌರವ ಯಾಕೆ ಸಿಕ್ಕತ್ತ ಅಂದ್ರೆ ಇವನು ಅವರಲ್ಲಿ ವಿಭೂತಿಯಲ್ಲಿ ಬಂತಲ್ಲ ಅದು ವಿಭೂತಿ ತರ, ಇವನು ಅವನಲ್ಲಿ ಮುಖ್ಯ ಏಕ ಅಂಬೋ ಹೆಸರಿನಿಂದ ಇದ್ದ ಕಾರಣದಿಂದ ಅವರು ಮುಖ್ಯರಾಗ್ತಾರ ಅಂತ ಹೇಳ್ತಾರೆ. ಎಲ್ಲ ಮುಖ್ಯದಲ್ಲಿನೂ ಇವನು ಯಾರು ಮುಖ್ಯ ಅಂತ ನಾವು ಕರಿತೀವಿ, ನಮ್ಮ ಗ್ರೂಪ್ಲಿ ಇವರೇ ರೀ ಮುಖ್ಯ, ಇವರೇ ರೀ ಪ್ರಧಾನ, ಇವರೇ ಏಕ ಅಂತ ನಾವು ಹೇಳುವಾಗ ಅಲ್ಲಿ ಏಕ ಅಂಬೋ ರೂಪದಿಂದ ಅವನು ವ್ಯಾಪ್ತವಾಗಿ ಆ ವಸ್ತುವಲ್ಲಿ ಇದ್ದಾನೆ ಅಂತ. ಇನ್ನೊಂದು ಏನಂದ್ರೆ ಇದು ಜೀವರಲ್ಲಿ ಮಾತ್ರ ಇಲ್ಲ ಜಡಗಳಲ್ಲಿನೂ, ಮುಖ್ಯವಾಗಿ ಈ ಪಾತ್ರ ಮುಖ್ಯ ಪಾತ್ರ ಇದರಿ ಅಂತ ಹೇಳ್ತೀವಿ. ಮುಖ್ಯ ಜಡ ವಸ್ತುಗಳಲ್ಲಿನೂ ಮುಖ್ಯ ಅಂಬೋ ಶಬ್ದವನ್ನ ಬಳಸ್ತೀವಿ. ಸೊ ನೀವು ಎಲ್ಲೆಲ್ಲಿ ಮುಖ್ಯ ಅಂತ ಬಳಸುವಾಗ ಅಲ್ಲಿ ಭಗವಂತನ ಅದು ಪ್ರತೀಕವಾಗಿದೆ, ಭಗವಂತನಿಗೆ ಪ್ರತೀಕ ಸ್ಥಾನಿಯಾಗಿ ಅದಿದೆ. ಸೊ ಅದು ಮುಖ್ಯ ಅಲ್ಲ, ಅದು ಮುಖ್ಯ ಏಕ ಅಂಬುವ ಭಗವಂತನ ವಿಶೇಷ ರೂಪವನ್ನ ಆ ಜಡ ಆಗಲಿ ಚೇತನ ಆಗಲಿ ಹೊತ್ತುಕೊಂಡಿದೆ, ದೇವರಲ್ಲಿ ಪ್ರಕಟ ಮಾಡಿದ. ಯಾಕೆ ಇವರಿಗೆ ಇಷ್ಟು ಇಂಪಾರ್ಟೆನ್ಸ್ ಇತ್ತು ಅಂದ್ರೆ, ಅಲ್ಲಿ ಅವರು ಮಾಡಿದ್ದಂತ ಒಂದು ಅವರ ಕರ್ಮ, ಹಿಂದೆ ಮಾಡಿದ ಕರ್ಮದಿಂದ ಇದು ಅವರಿಗೆ ಪ್ರಾಪ್ತ ಆಯ್ತು. ಇವತ್ತು ಗೆಟ್ಸ್ ದಟ್ ರೆಕಗ್ನಿಷನ್ ಅಸ್ ಇಂಪಾರ್ಟೆಂಟ್, ಮುಖ್ಯ ಅಂತ. ಅವರು ಒಳಗೆ ಇರುವಂತ ದೇವರನ್ನ ನೋಡ್ರಿ ಅಂತ ಹೇಳ್ತಾರೆ. ಸೊ ಏಕ ಪ್ರಧಾನ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏಕ ಅಂಬೋ ಶಬ್ದ, ಇನ್ನೂ ಏನೇನು ತಿಳ್ಕೋಬೇಕು ಏಕ ಶಬ್ದ ಅಂದ್ರೆ, ದೇವರಿಗೆ ಏಕ ಅವನ ರೂಪ ಏಕ ಅಂತ ಚಿಂತನೆ ಮಾಡಬೇಕು ಅಂತಾರೆ. ದೇವರಿಗೆ ಏಕ ರೂಪ ಅಂತ ಚಿಂತನೆ ಮಾಡಬೇಕು. ಏನು ಏಕ ರೂಪ ಅಂದ್ರೆ, ಅವನೇ ಸ್ವಂ ಏಕ ಆತ್ಮ, ಏಕಾತ್ಮ, ಏಕ ಪ್ಲಸ್ ಆತ್ಮ, ಅವನೇ ಮುಖ್ಯ. ಏನು ಯಾವ ವಿಷಯದಲ್ಲಿ ಇವಾಗ ಮುಖ್ಯ ಅಂದ್ರೆ, ಸ್ವಾಮಿ ಅವನೇ ಸ್ವಾಮಿ, ಅವನೇ ಈಶ, ಅವನೇ ಸಮರ್ಥ ಅಂಬೋದಲ್ಲಿ ಅವನೇ ಮುಖ್ಯವಾಗಿದ್ದಾನೆ. ಸೊ ಅದಕ್ಕೆ ಏಕಾತ್ಮ ಅಂತ ಬರ್ತಾರೆ, ಅದಕ್ಕೆ ಹೇಳ್ತಾರೆ ಏಕ ಅವನು. ಆಮೇಲೆ ಅವನ ರೂಪ ಎಷ್ಟಿದೆ ರೀ, ದೇವರಿಗೆ ರೂಪ ಎಷ್ಟಿದೆ ಅಂತ ಕೇಳಿದ್ರೆ, ಒಂದೇ ರೂಪ, ಏಕೋ ದೇವ ಅಂತ ಹೇಳ್ತಾರೆ. ವೇದಗಳಿಗೆ ಹೇಳುತ್ತೆ ಏಕೋ ದೇವ, ಒಬ್ಬನೇ ಅವನು, ಒಬ್ಬನೇ ಅಂತ ಹೇಳುವಾಗ, ಮತ್ತು ನಾವು ಇಷ್ಟು ರೂಪಗಳನ್ನ ಹೇಳ್ತಾ ಇದ್ದೀವಲ್ಲ, ಇಷ್ಟು ನಾಡಿಗಳು 72,000 ಇಷ್ಟು ರೂಪಗಳನ್ನು ಹೇಳ್ತೀವಲ್ಲ ಅಂದ್ರೆ, ಅಲ್ಲಿ ಹೇಳ್ತಾರೆ ಒಂದೇ ರೂಪ ಇದನ್ನು. ಅಲ್ಲಿ ಅವನು ಅಚಿಂತ್ಯ ಅದ್ಭುತ ಸಾಮರ್ಥ್ಯವನ್ನ ತೋರಿಸಲಿಕ್ಕೆ, ಇದು ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರಂತ, ಅವನು ತೋರಿಸಲಿಕ್ಕೆ ಬೇರೆ ಬೇರೆ ಅಭೇದವಾದದ್ದು, ದೇವರಿಗಿಂತ ಅಭೇದವಾಗಿದ್ರನ್ನು ಒಂದು ವಿಶೇಷದಿಂದ ಅದನ್ನ ದೇವರು ತೋರಿಸುವ ಸಾಮರ್ಥ್ಯ ಅವನಿಗೆ ಇದೆ ಅಂತ. ಒಂದೇ ರೂಪ ತನ್ನ ದೇವರಿಗೆ, ಒಂದೇ ರೂಪ, ಒಂದೇ ರೂಪದಲ್ಲಿ ಇಷ್ಟು ವಿಶೇಷಗಳು, ಇಷ್ಟು ರೂಪ, ಇಷ್ಟೂ ಅವನು ತೋರಿಸ್ತಾನಂತ. ಸೊ ಏಕ ಅಂಬೋದನ್ನ ಹೇಳ್ತಾರೆ. ಮತ್ತು ಇದನ್ನ ಇನ್ನೊಂದು ಈ ಪದ್ಯಕ್ಕೆ ಸಮನ್ವಯ ಮಾಡಿ ಹೇಳ್ತಾರೆ. ಮಾತೃಕಾ ರೂಪದಲ್ಲಿ ನಾವು ಏಕಾತ್ಮ ಅಂತ ನಾವು ಹೇಳ್ತೀವಲ್ಲ, ಏಕಾತ್ಮ ಅಂತ ಆ ಒಂದು ಮೇಲ್ನ ತುಟಿಯಲ್ಲಿ ಏಕಾತ್ಮ ಅಂತ ಇಟ್ಟುಕೊಳ್ತೀವಲ್ಲ, ಅದು ಬರುತ್ತೆ ಮಾತೃಕಾ ರೂಪದಲ್ಲಿನು. ಇದು ಮಾತೃಕಾನ್ಯಾಸ ರೂಪದಲ್ಲಿನು ಈ ಒಂದು ರೂಪ ಬರುತ್ತೆ, ಅದು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏಕ ಅಂಬೋದಕ್ಕೆ ಸ್ವತಂತ್ರ ಅಂಬೋ, ಅವನೊಬ್ಬನೇ ಸ್ವತಂತ್ರ, ಉಳಿದ್ರದೆಲ್ಲ ಏನು ಇಲ್ಲ. ಪ್ರಳಯದಲ್ಲಿ ಅವನೊಬ್ಬನೇ ಇದ್ದ ಅಂದ್ರೆ ಒಬ್ಬನೇ ಏಕ ಅಂತ ಹೇಳುವಾಗ ಅವನೊಬ್ಬನೇ ಸ್ವತಂತ್ರದಿಂದ ಇದ್ದಾನೆ. ಇನ್ನೊಂದು ಬಂದು ಅಸಹಾಯನಾಗಿದ್ದಾನೆ, ಅವನಿಗೆ ಸಹಾಯ ಮಾಡ್ಲಿಕ್ಕೆ ಯಾರು, ಅಸಹಾಯ ಅಂದ್ರೆ ಅವನಿಗೆ ಯಾರ ಒಂದು ಅವಶ್ಯಕತೆನೂ ಇಲ್ಲ, ರಮಾದೇವಿ ಅವಶ್ಯಕತೆನೂ ಅವನಿಗೆ ಇಲ್ಲ, ಅವನು ಏಕ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏಕ ಅಂತ ಹೇಳುವಾಗ ಇನ್ನೊಂದು ಮೀನಿಂಗ್ ಏನ್ ಕೊಡ್ತಾರೆ ಅಂದ್ರೆ, ಅವನಿಗೆ ತತ್ ಸದೃಶ ತತ್ವರೋ ವಾ ನಾಸ್ತಿ, ಅವನು ಏಕ ಯಾಕೆ ಅಂದ್ರೆ ಅವನಿಗೆ ಸಾಟಿಯಾದವರು ಯಾರು ಇಲ್ಲ, ಅವನಿಗಿಂತ ದೊಡ್ಡವರು ಯಾರು ಇಲ್ಲ, ಅವನಿಗೆ ಸಾಟಿಯಾದವರು ಯಾರು ಇಲ್ಲ, ಅವನಿಗೆ ಸಾಟಿಯಾದವರು ಯಾರು ಇಲ್ಲ ಅಂದ್ರೆ ಅವನಿಗಿಂತ ದೊಡ್ಡವರು ಯಾರು ಇಲ್ಲ ಅಂತಾನೆ ಬರುತ್ತೆ. ಸೊ ಹಾಗೆ ಏಕ ಅಂಬುದನ್ನ ಹೇಳ್ತಾರೆ. ಆಮೇಲೆ ಬೃಹದಾರಣ್ಯ ಉಪನಿಷತ್ತಿನೂ ಏಕ ಏಕೋ ದೇವ ಅಂತ ಬೇರೆ ಅರ್ಥದಿಂದ ಬಳಸಿದ್ದಾರೆ. ಏಕೋ ದೇವ ಅಂತ ಅಲ್ಲಿ ಹೇಳೋದು, ಏಕೋ ದೇವ ಯಾರಂದ್ರೆ ಇವನೇ ಪ್ರಾಣ ಅಂತ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಅಲ್ಲ, ಪ್ರಾಣ ಅಂದ್ರೆ ಆ ಪ್ರಕೃಷ್ಟವಾಗಿ ಎಲ್ಲಾ ಕಡೆಯನ್ನು ಹೋಗಿ ಆ ಜೀವತ್ವವನ್ನು ಆ ಕ್ವಾಲಿಟಿಯನ್ನ ನಿಯಂತ್ರಣ ಮಾಡ್ತಾನೆ, ಚತುರ್ಮುಖನೊಳಗೆ ವಾಯುನೊಳಗೆ ಮಾಡ್ತಾನೆ. ಸೊ ಅದಕ್ಕೆ ಇವನೇ ಅಂತಾರೆ. ಆಮೇಲೆ ಇವನೊಬ್ಬನೇ ಇನ್ನೊಂದು ಏಕ ಅಂಬೋದಲ್ಲಿ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಇನ್ನೊಂದು ಅರ್ಥ ಏನು ಅಂದ್ರೆ, ಶ್ವೇತಾಶ್ವರ ಉಪನಿಷತ್ತಲ್ಲಿ ಬರುತ್ತಂತೆ, ಏಕ ಅಂದ್ರೆ ಏನು ಅಂದ್ರೆ ಇವನು ಒಬ್ಬನೇ ಸ್ವತಂತ್ರ ಮಾತ್ರ ಅಲ್ಲ, ಚೈತನ್ಯ. ಅವನಿಗೆ ರಾಮನಾಗಿ ಬಂದ್ರು ಕೃಷ್ಣನಾಗಿ ಬಂದ್ರು ಯಾವುದೇ ರೂಪದಿಂದ ಅವನು ಬಂದ್ರು, ಅವನು ಚಿದಾನಂದ ರೂಪ. ಅವನಿಗೆ ಬೇರೆ ರೂಪ, ನಮ್ ತರ ಒಂದು ದೇಹವನ್ನ ಹೊತ್ತುಕೊಂಡು ಬರೋದು ಆ ತರ ಇಲ್ಲ. ಲಕ್ಷ್ಮಿಗೇನು ಇಲ್ಲ, ಲಕ್ಷ್ಮಿಗೆ ಅಸ್ವತಂತ್ರಳಾಗಿ ದೇವರು ಇಟ್ಟು ಮಾಡಿಸ್ತಾನೆ. ಸೊ ಉಳಿದವರಿಗೆಲ್ಲರಿಗೂ ಮುಕ್ತ, ಇವತ್ತು ಮುಕ್ತರಾದವರಿಗೇನು ಒಂದಾನೊಂದು ಕಾಲದಲ್ಲಿ ಒಂದು ದೇಹ ಇರುತ್ತೆ. ಸೊ ಇವನು ಒಬ್ಬನಿಗೆ ಎಂದೆಂದು ಯಾವಾಗಲೂ ಯಾವ ದೇಹವೂ ಇಲ್ಲ, ಸ್ವತಂತ್ರವಾದವನು, ಚೈತನ್ಯ ಭೂತವಾಗಿ ಅವನು ಚಿದಾನಂದ ಆತ್ಮನಾಗೆ ಅವನಿರುವಂತ. ಇನ್ನೊಂದು ಬ್ಯೂಟಿಫುಲ್ ಅರ್ಥ ಒಂದು ಹೇಳ್ತಾರೆ, ಏಕ ಅಂಬೋದಕ್ಕೆ ಏಕ ಏಕ ಅಂದ್ರೆ ಏಕ ಅಂದ್ರೆ ಏಷ ಏವ ಕರೋತಿ ಅಂತ ನೋಡಿದ್ದೀವಲ್ಲ, ಇವನೇ ಎಲ್ಲವನ್ನು ಮಾಡ್ತಾನಂಬೋದಕ್ಕೆ ಅಬ್ರಿವೇಶನ್ ಹೇಳ್ತೀವಲ್ಲ. ಇನ್ನೊಂದು ಬ್ಯೂಟಿಫುಲ್ ಅರ್ಥ ಏನು ಅಂದ್ರೆ, ಏಕ ಏವ ಕ ಅಂಬೋದಕ್ಕೆ ಕ ಅಂದ್ರೆ ನಾವು ನೋಡ್ತೇವೆ ಕ ಕಂ ಕಪಿಲ ಅಂತ ಹೇಳುವಾಗ ಸುಖರೂಪ, ಕ ಅಂದ್ರೆ ಸುಖಕ್ಕೆ ಕ ಅಂತ ಹೇಳ್ತಾರೆ. ಆ ಸುಖರೂಪ ಇವನು ಒಬ್ಬನೇ ಸ್ವತಂತ್ರವಾಗಿ ಆನಂದಮಯ ಆನಂದ ಪೂರ್ಣನಾಗಿ ಇವನಿದ್ದಾನೆ ಅಂಬೋ ಚಿಂತನೆ. ಸೊ ಅದು ಒಂದು. ಇನ್ನೊಂದು ಏಷ ಏವ ಕಚ್ಚ, ಕಚ್ಚ ಅಂದ್ರ ಕಚ್ಚ, ಕಚ್ಚ ಅಂದ್ರ ಕ ಚ ಅಂದ್ರ ಆ ಪ್ರಕಾಶ ದೀಪ್ತ. ಅವನೊಬ್ಬನಲ್ಲೇ ಸ್ವತಂತ್ರವಾದ ಪ್ರಕಾಶ, ಇವನೊಬ್ಬನೇ ಸ್ವತಂತ್ರವಾದ ಪ್ರಕಾಶ ರೂಪಿ, ಇವನೊಬ್ಬನೇ ಆನಂದ ರೂಪಿ ಎಂಬೋ ಈ ಇಷ್ಟು ಅರ್ಥಗಳನ್ನು ಹೇಳ್ತಾ ಹೋಗ್ತಾರ. ಸೊ ಈ ಚಿಂತನೆ ಅಂದ್ರೆ ಏಕಾತ್ಮ ಅಂತ ಅಲ್ಲಿ ಹೇಳಿದ್ದು ನಿಲ್ಸಿಬಿಟ್ಟಿದ್ದಾರೆ. ಏಕಾತ್ಮ ಎನಿಸುವನು ಅಂತ ನಮ್ಗೆ ಪಾಸ್ ಕೊಡ್ತಾರೆ. ಏಕಾತ್ಮ ಅಂದ್ರೆ ನೀವು ಏನು ಚಿಂತನೆ ಮಾಡಕ್ಕಾಗುತ್ತ, ಆ ಸುಷುಮ್ನೆಯೊಳಗೆ ನೀವು ಇವನೇ ಸುಖ. ಇಷ್ಟು ರೂಪಗಳು ಬಂದ್ರೆ ನಾವು ಇಷ್ಟು ಒಂದು 20 ಮೀನಿಂಗ್ಸ್ ಕೊಟ್ಟಿದ್ದಾರೆ ಅಂದ್ರೆ ಏನು ಚಿಂತನೆ ಮಾಡೋದು ಅಂದ್ರೆ ಈ ಒಂದು ಸುಷುಮ್ನೆಯಲ್ಲಿ ಅವನು ಸುಖರೂಪನಾಗಿದ್ದಾನೆ, ಸುಖ ಪ್ರದಾಯಕನಾಗಿದ್ದಾನೆ, ಅವನೇ ಸ್ವತಂತ್ರ ಮುಖ್ಯ ಸ್ವಾಮಿಯಾಗಿ ನಮ್ಮ ಹರಿ, ನಮ್ಮ ಬಿಂಬರೂಪನಾದಂತ ಹರಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಸೊ ಇಂಥ ಹರಿ ಇದಾನಲ್ಲ, ಅವನು ಎಂತದ್ದವನು. ಸೊ ಇದೆಲ್ಲ ಹೇಗೆ ನಮ್ಗೆ ಗೊತ್ತಾಯ್ತು ಅಂದ್ರೆ ಹೇಳ್ತಾರ ಆಮ್ನೆಯ ಪ್ರತಿಪಾದ್ಯ. ಆಮ್ನೆಯ ಪ್ರತಿಪಾದ್ಯ ಅಂದ್ರೆ ಆಮ್ನೆಯ ಅಂದ್ರೆ ಇದು ವೇದಗಳಿಂದ ಬಂದಿದೆ. ಆಮ್ನೆ ವೇದಗಳಲ್ಲಿ ಇರುವಂತದ್ದು. ಆಮ್ನೆಯದಿಂದ ಪ್ರತಿಪಾದ್ಯನಾದಂತ ಶ್ರೀ ಪ್ರದ್ಯುಮ್ನ ದೇವನು ಅಂತ ಹೇಳ್ತಾರೆ. ಶ್ರೀ ಪ್ರದ್ಯುಮ್ನ ದೇವನು ಅಂತ ಹೇಳುವಾಗ ಇಲ್ಲಿ ಏನು ಏಕಾತ್ಮ ಬಂದದಲ್ಲ ಅದು ಯಾರು ಅಂದ್ರೆ ಪ್ರದ್ಯುಮ್ನ. ಆಮ್ನೆಯ ಪ್ರತಿಪಾದ್ಯ ಪ್ರದ್ಯುಮ್ನ ಅಂತ ಇಲ್ಲಿ ಹೇಳ್ತಾರೆ. ಪ್ರದ್ಯುಮ್ನ ಅಂತ ಯಾಕೆ ಹೇಳ್ತಾರಂದ್ರೆ ಅನೇಕ ರೂಪಗಳು ಇದ್ರೂ ಪ್ರದ್ಯುಮ್ನಕ್ಕೆ ವಿಶೇಷ ಏನು ಅಂದ್ರೆ ಅನೇಕ ರೀತಿಯಿಂದ ನೋಡ್ಬೋದು. ಇಲ್ಲಿ ನಮ್ಮ ದೇಹ ಬಂದಿದೆ. ಈ ನಮ್ಮ ದೇಹ ಬರ್ಲಕ್ಕೆ ಕಾರಣ ಏನು? ಈ ಒಂದು ಸೃಷ್ಟಿಯಲ್ಲಿ ಈ ದೇಹ ಬರಬೇಕಂದ್ರೆ ಆ ಪ್ರದ್ಯುಮ್ನ ಆ ಒಂದು ಚತುರ್ಮೂರ್ತಿಗಳಲ್ಲಿ ಈ ಪ್ರದ್ಯುಮ್ನ ರೂಪ, ಪ್ರದ್ಯುಮ್ನ ರೂಪದಿಂದ ನಮಗೆ ಈ ದೇಹ ಬಂದಿದೆ. ಪ್ರದ್ಯುಮ್ನರ ಅನುಗ್ರಹದಿಂದ ನಮಗೆ ಈ ದೇಹ, ಪ್ರದ್ಯುಮ್ನ ಈ ಬ್ರಹ್ಮಾಂಡದೊಳಗೆ ಸೃಷ್ಟಿಕರ್ತ. ಈ ಅನಿರುದ್ಧ ಪ್ರದ್ಯುಮ್ನ ಎಂಬ ರೂಪವನ್ನ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾರೆ. ಒಂದು ಕಡೆ ಅನಿರುದ್ಧ ಸೃಷ್ಟಿಕಾರಕ, ಪ್ರದ್ಯುಮ್ನ ಪಾಲಕ ಅಂತಾರೆ. ಕೆಲವು ಕಡೆ ಪ್ರದ್ಯುಮ್ನ ಸೃಷ್ಟಿಕಾರಕ, ಅನಿರುದ್ಧ ಪಾಲಕ ಅಂತಾನೆ ಹೇಳ್ತಾರೆ. ಈ ಪ್ರದ್ಯುಮ್ನ ಸೃಷ್ಟಿಕಾರಕ ಅಂದ್ರೆ ಪ್ರದ್ಯುಮ್ನ ಎಂಬುದು ಅರ್ಧನಾರಿ ರೂಪದಿಂದ ಸ್ತ್ರೀ ಪುರುಷ ಸಂಗಮದಿಂದ ಆಗಿರುವಂತ ಸೃಷ್ಟಿಯಲ್ಲಿ ಹೇಳ್ತಾರೆ. ಸೊ ಹಾಗೆ ನಮ್ಮ ದೇಹ ಬಂದಿದೆ. ಸೊ ಇಲ್ಲಿ ಪ್ರದ್ಯುಮ್ನ ಕಾರಣನಾಗ್ತಾನೆ. ಪ್ರದ್ಯುಮ್ನ ಮಾತ್ರ ಅಲ್ಲ, ಶ್ರೀ ಪ್ರದ್ಯುಮ್ನ ಅಂತ ಲಕ್ಷ್ಮೀ ಸಹಿತನಾದ ಕೃತಿಪತಿ ಪ್ರದ್ಯುಮ್ನನ್ನ ಅವನನ್ನ ನೀವು ಯಾಕೆಂದ್ರೆ ಏಕರೂಪ ಅಂತ ಹೇಳಿದ್ದಾರೆ, ಏಕಾತ್ಮ ಅಂತ ಹೇಳಿದ್ದಾರೆ. ಸೊ ಒಬ್ಬನೇ ಅವನು ಪ್ರಧಾನ ಅಂತಾನು ಹೇಳಿದ್ದಾರೆ. ಸೊ ಅವನನ್ನ ಹರಿ ಅಂತಾನು ಹೇಳಿದ್ದಾರೆ. ಈ ಹರಿ ಒಂದೇ ರೂಪದಲ್ಲಿ ಇರುವವನಲ್ಲ. ಇಲ್ಲಿ ವಿಶೇಷವಾದ ಚಿಂತನೆ ಪ್ರದ್ಯುಮ್ನ ಅಂತ ತರ್ತಾ ಇದ್ದಾರೆ, ಶ್ರೀ ಪ್ರದ್ಯುಮ್ನ ಅಂತ ತರ್ತಾ ಇದ್ದಾರೆ. ಅದು ಒಂದು ಸೃಷ್ಟಿ ಮಾಡಿದ್ದ ಅಂಬೋದು. ಈ ಸೃಷ್ಟಿ ಮಾಡಿದ್ದ ದೇವರು ಯಾವಾಗ್ಲೂ ಹೇಳ್ತಾರೆ. ಬನಂಜಾಚ ಸರ್ ಬಂದು ಅವರು ತತ್ವಚಂದ್ರಿಕಾ ಅಂತ ಬರೆದ ಗ್ರಂಥದಲ್ಲಿನ ಇದನ್ನು ಉಲ್ಲೇಖ ಮಾಡ್ತಾರೆ. ಈ ಸೃಷ್ಟಿಕಾರಕ ಸೃಷ್ಟಿಕಾರಿಕ ಅಂತ ನಾವು ಯಾವಾಗ ಯಾವಾಗ ಬಳಸ್ತೀವೋ ಅಲ್ಲಿ ಹೇಳುವಂತ ವಿಷಯ ಏನು ಅಂದ್ರೆ ನಾನು ತತ್ವಚಂದ್ರಿಕಾ ಓದಿದ್ದೆ ಅಂತ ಅರ್ಥ ಅಲ್ಲ. ತತ್ವಚಂದ್ರಿಕಾ ಅಲ್ಲಿ ಅಲ್ಲಲ್ಲಿ ಒಂದು ಫುಟ್ ನೋಟ್ ತರ ಹಾಕ್ತಾರಲ್ಲ, ಅದು ಮಾತ್ರ ನೋಡೋದಷ್ಟೇ ಹೊತ್ತು ಉಳಿದದ್ದು ಏನು ಅರ್ಥ ಆಗಲ್ಲ ನಮ್ಗೆ. ಸೊ ಅಲ್ಲಿ ತತ್ವಚಂದ್ರಿಕಾ ಅಲ್ಲಿ ಕೊಡೋವಾಗ ದೇವರಿಗೆ ಭಗವಾನ್ ಎಂಬ ಶಬ್ದ ಹೇಳುವಾಗ ಜ್ಞಾನ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಸೃಷ್ಟಿ ಮಾಡಿದ್ದಾನೆ, ಸಮಸ್ತ ಜಗತ್ತು ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಆ ಸೃಷ್ಟಿ ಮಾಡಕ್ಕೆ ಬೇಕಾದ ಜ್ಞಾನ, ಆ ಜ್ಞಾನ ಅವನ ಸರ್ವಜ್ಞತ್ವ ಹೇಳುತ್ತೆ. ಸೃಷ್ಟಿ ಮಾಡೋದು ಅಂದ್ರೆ ಇಟ್ ಇನ್ವಾಲ್ವ್ ಸೋ ಮಚ್. ಸೃಷ್ಟಿ ಫಾಲೋ, ಸೃಷ್ಟಿಯಿಂದ ಎಲ್ಲ ಅಷ್ಟಕರ್ತೃತ್ವವನ್ನು ಮಾಡಿ ಉದ್ಧಾರ ಮಾಡಬೇಕು. ಎಲ್ಲವನ್ನು ಮಾಡಬೇಕು ಅಂದ್ರೆ ಒಂದು ಸ್ಮಾಲ್ ಥಿಂಗ್ ಅನ್ನ ಮಾಡ್ಬೇಕಂದ್ರೆ ಪೂರ್ತಿಯಾಗಿ ನಾವು ಪೂರ್ತಿಯಾಗಿ ಯಾವುದು ಮಾಡೋಲ್ಲ. ಯಾರೋ ತಂದು ಕೊಟ್ಟ ಪದಾರ್ಥ ಇಟ್ಟುಕೊಂಡು ನಾವು ಮಾಡೋರು, ಅವನು ಆ ವೆರಿ ಸೃಷ್ಟಿ. ಆ ಒಂದು ಸೃಷ್ಟಿ ಮಾಡಬೇಕಂದ್ರೆ ಸಮಗ್ರ ಜ್ಞಾನ ಬೇಕು, ಆ ಸರ್ವಜ್ಞ ಎಂಬುದನ್ನ ಸೂಚಿಸ್ತಂತ. ಸೊ ಆ ಸರ್ವಜ್ಞತ್ವವನ್ನ ಆ ರೂಪದಿಂದ ಶ್ರೀ ಪ್ರದ್ಯುಮ್ನ ಅಂತ ಶ್ರೀ ಪ್ರದ್ಯುಮ್ನ ದೇವನು ಅಂತ ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ ಇಲ್ಲಿ ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ಹೇಳುವಾಗ ಹೇಳ್ತಾರೆ ಪ್ರದ್ಯುಮ್ನನ್ನ ಯಾಕೆ ಹೇಳ್ತಾರೆ ಅಂದ್ರೆ ಹೇಳ್ತಾರೆ ಅವರು ಬಿಂಬರೂಪ ಅಂತ. ಬಿಂಬರೂಪ ದೇವರದು ಒಂದೇ ಇದ್ರನು, ಒಂದೇ ಬಿಂಬರೂಪ ಇದ್ರನು ಅದು ಒಂದು ರೂಪದಲ್ಲಿ ಅನಂತವಾಗಿರುವಾಗ ಒಂದು ಅಂಶವನ್ನ ತಗೊಳ್ತಾರೆ ಮುಕ್ತ ಬಿಂಬನು ಅಂತ ಹೇಳುವಾಗ. ಅಲ್ಲಿ ಹೇಳುವಾಗ ಆ ಪೂರ್ತಿ ಜೀವನ್ಮುಕ್ತನಾದವನು ಜೀವನ್ಮುಕ್ತನಾದವಾಗ ಅವನಿಗೆ ಆ ದೇವರು ಅದೇ ಬಿಂಬಮೂರ್ತಿ ವಿಶ್ವ ಅಂಬೋ ರೂಪದಿಂದ ಆ ಕಾರ್ಯಗಳನ್ನ ನಡೆಸ್ತಾನೆ. ವಿಶ್ವ ಅಂಬೋದು ಜಾಗೃತ ಅವಸ್ಥೆ ಅಂತ ನಾವು ಕೋರಿಲೇಟ್ ಮಾಡಿದ ಜಾಗೃತ ಅವಸ್ಥೆ ಯಾವ್ದಲ್ಲಿ ಜಾಗೃತ, ನಮ್ಗೇನೋ ಜಾಗೃತ ಅವಸ್ಥೆ ಬರುತ್ತೆ, ಬಟ್ ಜಾಗೃತ ಅವಸ್ಥೆ ಅಂತ ರಿಯಲ್ ಆಗಿ ಹೇಳೋದಂದ್ರೆ ಜ್ಞಾನದಿಂದ ಎಚ್ಚರಿಕೆಯಿಂದ ಆ ಒಂದೊಂದು ಪದಾರ್ಥದಲ್ಲಿನೂ ದೇವರು 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 ಅಂತ ಆ ತಿಳುವಳಿಕೆಯಿಂದ ಜೀವನ್ ಅಂದ್ರೆ ರಾಯರು ಮುಂತಾದವರು ಅಪರೋಕ್ಷ ಆಗಿದೆ ಅವರಿಗೆ. ಅಪರೋಕ್ಷ ಆದ ಮೇಲೆ ಅವರು ಏನೇ ಕಾರ್ಯ ಮಾಡಿದ್ರು ಚಂದಾದ ದೇವರನ್ನ ನೋಡಿ ಅವ್ರು ಮಾಡ್ತ ದೇವರ ಜ್ಞಾನ ಇದೆ ಅವ್ರಿಗೆ. ಜ್ಞಾನದಿಂದ ಪ್ರತಿಯೊಂದು ಕ್ರಿಯೆಯನ್ನು ಅವ್ರು ಮಾಡ್ತಾರೆ. ಹೊರಗೆ ಇರುವಂತ ವಸ್ತುವನ್ನ ನೋಡಲ್ಲ ಅವರು ಅಂತ ಹೇಳ್ತೀವಿ. ಸೊ ಅದಕ್ಕೆ ವಿಶ್ವ ಅಂತ ಆದ್ರೆ ಇನ್ನೊಂದು ತೈಜಸ ಅಂಬೋದು ಯಾವುದಕ್ಕೆ ಆಗತ್ತೆ ಅಂದ್ರೆ ವಿಶ್ವ ತೈಜಸ ಅಂತ ಬರ್ತದೆ. ಅದಕ್ಕೆ ಅನಿರುದ್ಧ ವಿಶ್ವ ಅಂಬೋದಕ್ಕೆ ಅನಿರುದ್ಧ ಅಂತ ಕೊರಿಲೇಟ್ ಮಾಡಿಕೊಂಡು ತೈಜಸ ಅಂಬೋದಕ್ಕೆ ಪ್ರದ್ಯುಮ್ನ ಅಂತ. ತೈಜಸ ಅಂಬೋದು ಯಾವುದು ಅಂದ್ರೆ ನಾವು ಇದು ಸ್ಥೂಲವಾಗಿ ನೋಡಿದ್ರು ಎಚ್ಚರ ಕನಸು ಅಂತ ಹೇಳ್ತೀವಿ, ಕನಸಿಗೆ ತೈಜಸ ಅಂತ ಹೇಳ್ತೀವಿ. ಅದಕ್ಕೆ ಪ್ರದ್ಯುಮ್ನವನ್ನ ಈಕ್ವೇಟ್ ಮಾಡ್ತಾರೆ. ಯಾಕೆ 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 ಇದು ನಮ್ಗೆ ಇವಾಗಿರುವಂತ ಅವಸ್ಥೆ ಯಾಕೆ ಕನಸು ಕನಸು ಅಂದ್ರೆ ನಾಟ್ ರಿಯಲ್ ಅಂತ ಅರ್ಥ ಅಲ್ಲ. ಕನಸು ಕನಸು ಏನು ಅಂದ್ರೆ ಇಟ್ ಇಸ್ ಟೆಂಪ್ರರಿ, ಇದು ಸತ್ಯ, ಕನಸು ಸತ್ಯವೇ. ಬಟ್ ಒಂದೊಂದು ಇನ್ನೊಂದಾಗ ಕಾಣುತ್ತೆ, ಏನೇನೋ ಕಾಣುತ್ತೆ. ಅಂಡ್ ಇಟ್ ಈಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ನಾಟ್ ಅನಿತ್ಯವಾದದ್ದು, ಈವಾಗ ಇರುವಂತದ್ದು. ಸೊ ಅದಕ್ಕೆ ಆ ಅವಸ್ಥೆಯಲ್ಲಿ ಸಂಸಾರ ಸಂಸಕ್ತ ಆ ಸಂಸಾರದಲ್ಲಿ ಇರೋ ಕಾಲಕ್ಕೆ ಅದಕ್ಕೆ ಸ್ವಪ್ನ ತುಲ್ಯ ಅಂತ ಕರೀತಾರೆ. ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಒನ್, ಇನ್ ಪರ್ಮನೆಂಟ್ ಆಗಿ ಹೋಗೋದು ಬೇರೆ ಸ್ಥಿತಿ ಇದೆ. ಸೊ ಇದಕ್ಕೆ ಕನಸು ಇಂಪರ್ಮನೆಂಟ್, ಅನಿತ್ಯ, ಸುಳ್ಳು ಅಂತ ಕರೀಲ್ಲ, ಅನಿತ್ಯ ಅಂತ ಕರೀತಾರೆ. ಅದಕ್ಕೆ ತೈಜಸ ಅಂತ. ಸೊ ಅದಕ್ಕೇನೋ ಪ್ರದ್ಯುಮ್ನ. ಸೊ ಈ ಅವಸ್ಥೆಯಲ್ಲಿ ನಮಗೆ ಆ ಒಂದು ಬಿಂಬರೂಪ ಬಿಂಬ ಒಂದೇ ಬಿಂಬ ಒಂದೇ ಇದ್ರು ಅದು ಒಂದೇ ರೂಪದಲ್ಲಿ ಒಂದು ಆಸ್ಪೆಕ್ಟ್ ಅಂತ ಅವನು ಸೃಷ್ಟಿ ಇದು ಸೃಷ್ಟಿ ಸ್ಥಿತಿ ಇದೆಲ್ಲ ಮಾಡುತ್ತಾ ಇರುವಂತ ರೂಪ ಪ್ರದ್ಯುಮ್ನ ಆಗತ್ತೆ. ಸೊ ಅದಕ್ಕೇನು ಪ್ರದ್ಯುಮ್ನ, ಲಕ್ಷ್ಮೀ ಸಹಿತನಾದಂತ ಪ್ರದ್ಯುಮ್ನ ಅಂತ ಅದಕ್ಕೇನು ಬರುತ್ತೆ ಪ್ರದ್ಯುಮ್ನ. ಇನ್ನೊಂದು ರೀತಿಯಿಂದನೂ ಇದನ್ನ ನೋಡೋದಿದೆ. ಯಾವುದು ಅಂದ್ರೆ ನಾವು ಈ ಅವಸ್ಥೆಯಲ್ಲಿ ಇದ್ರೂ ಪರವಾಗಿಲ್ಲ, ದೇವರು ನಮ್ಗೆ ಬುದ್ಧಿ ಕೊಡಬೇಕು. ದೇವರು ನಮ್ಗೆ ನಾವು ಓದೋದು ಒಂದಾದರೆ ನಾವು ಮಾಡೋ ಕಾಲದಲ್ಲಿ ನಮಗೆ ದೇವರ ತಿಳಿವು ಅಟ್ಲೀಸ್ಟ್ ಒನ್ಸ್ ಒಂದು ದಿವಸದಲ್ಲಿ ಅಟ್ಲೀಸ್ಟ್ ಒಮ್ಮೆನಾರು ನಮಗೆ ದೇವರ ಚಿಂತನೆ ಸರಿಯಾಗಿ ಮನಸ್ಸಿನಿಂದ ಒಳಗೆ ಒಳಗಿಂದ ನಮಗೆ ದೇವರ ಬಾಯಿಂದ ಮಾತ್ರ ಇಲ್ಲ ಒಳಗೆ ಒಳಗಿಂದ ಬರಬೇಕು ಅಂದ್ರೆ ಅಲ್ಲಿ ನಮ್ಮ ಬುದ್ಧಿ ಪ್ರಚೋದನೆ ಮಾಡಬೇಕು. ನಮ್ಮ ಬುದ್ಧಿ ಪ್ರಚೋದನೆ ಮಾಡಬೇಕು ಅಂದ್ರೆ ಈ ಬುದ್ಧಿ ಇಲ್ಲ, ಈ ಬುದ್ಧಿ ಏನೇನೋ ಚಿಂತನೆ ಎಲ್ಲ ಮಾಡುತ್ತೆ ಸ್ಥೂಲ ದೇಹದಲ್ಲಿ ಇರುವಂತ ಬುದ್ಧಿ. ಬುದ್ಧಿ ಅಂದ್ರೆ ನಾವು ಆ ಸಾತ್ವಿಕರು ಅಂತ ನಾವು ಸಾಧನೆಯನ್ನ ಮಾಡ್ತೀವಿ. ಆ ಜೀವನದಲ್ಲಿ ಆ ಸ್ವರೂಪದಲ್ಲಿ ಆ ಜೀವನ ಸ್ವರೂಪದಲ್ಲಿ ಅಲ್ಲಿನೂ ಸ್ವರೂಪೇಂದ್ರಿಯ ಅಂತ ಇದೆ. ಅಲ್ಲಿ ಆ ಸ್ವರೂಪೇಂದ್ರಿಯದಲ್ಲಿ ದೇವರು ಒಂದು ರೂಪದಿಂದ ಮಾಡಿಸ್ತಾನಂತ, ಅನೇಕ ರೂಪದಿಂದ ಮಾಡುವಾಗ ಒಂದು ರೂಪ ಏನಂದ್ರೆ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಆ ಪ್ರದ್ಯುಮ್ನ ಅಂದ್ರೆ ನನಗೆ ಈವಾಗ ದೇವರ ನೆನಪು ಬರಬೇಕು, ಮಾಡೋ ಕಾಲದಲ್ಲಿ ದೇವರ ನೆನಪು ಬುದ್ಧಿ ಕೊಡೋ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀವಲ್ಲ, ಬುದ್ಧಿ ಕೊಡೋ ಅಂದ್ರೆ ಇವಾಗಿರುವಂತ ಬುದ್ಧಿ ಇಲ್ಲ, ಅಲ್ಲಿಂದ ನನಗೆ ಬರಬೇಕು, ದೇವರ ನೆನಪಿನಿಂದ ಬರಬೇಕು. ಸೊ ಅಲ್ಲಿ ಇರುವಂತ ಪ್ರದ್ಯುಮ್ನ ನಮ್ಮ ಸ್ಥೂಲ ದೇಹದಲ್ಲಿ ಅಂದ್ರೆ ದೇವತೆಗಳನ್ನೆಲ್ಲ ಇಟ್ಟುಕೊಂಡು, ದಟ್ಸ್ ಅ ಬಿಗ್ ಪ್ರಾಸೆಸ್, ಅದು ಇಟ್ಟುಕೊಂಡು ಈ ಜಡ ಮನಸ್ಸಿಗೆ ಬಂದು ಈ ಜಡ ಮನಸ್ಸಿನ ಇರುವಂತ ಮನಸ್ಸಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತಿದೆಲ್ಲ, ಈ ಬುದ್ಧಿ ಅಲ್ಲಿ ಜಡ ಮನಸ್ಸಲ್ಲಿ ಇರುವಂತ ಈ ಬುದ್ಧಿಯನ್ನ ಪ್ರಚೋದನೆ ಅವನು ಮಾಡಬೇಕು. ಅದು ಮಾಡಿದ್ದಾಗೆ ನಮಗೆ ಏನಾಗುತ್ತೆ, ತುಂಬ ದೇವತೆಗಳ ದ್ವಾರನೇ ಮಾಡಿದ್ದಾಗ ಇವಾಗ ನಮ್ಗೆ ನೋಡೋವಾಗ ಏನಾರು ಒಂದು ವಸ್ತು ಆ ಒಂದ್ ಯಾರೋ ಒಂದು ವಸ್ತು ಅಲ್ಲಿ ಹೋಗ್ತೀವಿ ಮಠಕ್ಕೆ ಹೋಗ್ತೀವಿ, ದಿಸ್ ಈಸ್ ದ ಇಂಪಾರ್ಟೆಂಟ್ ಸ್ಪೀಕರ್ ಅಂತೀವಿ, ಆ ಸ್ಪೀಕರ್ ಅನ್ನೇ ನೋಡ್ತಾ ಕೂತ್ ಬಿಡ್ತೀವಿ. ಅಲ್ಲಿನೂ ಪ್ರದ್ಯುಮ್ನ ಆತರ ಚಿಂತನೆ ಮುಖ್ಯ ವಸ್ತುಗಳಲ್ಲಿ ಏಕ ವಸ್ತುಗಳಲ್ಲಿ ಯಾರಿದ್ದಾರೋ ಆ ಮುಖ್ಯ ಪದಾರ್ಥಗಳಲ್ಲಿ ಜಡ ಪದಾರ್ಥಗಳಲ್ಲಿ ನಮ್ಮ ಪೂಜೆಗೆ ಬಳಸುವಂತ ಮುಖ್ಯ ವಿಗ್ರಹಗಳಲ್ಲಿ ಶಾಲೆಗ್ರಾಮದಲ್ಲಿ ರಿಲೇಟಿವ್ ಆಗಿ ಆವಾಗ ಈ ಚಿಂತನೆ ಬರಬೇಕಂದ್ರೆ ಆ ಪ್ರದ್ಯುಮ್ನನ್ನ ಅನುಗ್ರಹ ಆಗಲಿ ಎಂದು ದಾಸರು ಪ್ರದ್ಯುಮ್ನನ್ನ ಅದು ಇಟ್ಟಿರ್ಬೋದು. ಸೊ ಅದಕ್ಕೆ ಶ್ರೀ ಪ್ರದ್ಯುಮ್ನ ದೇವರು. ಸೊ ನಮಗೆ ಆಮ್ನೇ ಅವನು ನಮ್ಗೆ ತಿಳುವಳಿಕೆ ಕೊಡುವಾಗ ಆಮ್ನೇ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಈ ಪ್ರದ್ಯುಮ್ನ ರೂಪಕ್ಕೆ ಒಂದು ಅರ್ಥ ಹೇಳುವಾಗ ಅಲ್ಲಿ ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದೇ ಇದೆ. ಪ್ರದ್ಯುಮ್ನ ಅಂಬೋದು ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ರೂಪವೇ ಆಗಿದೆ. ಅಲ್ಲಿ ಪ್ರದ್ಯುಮ್ನ ಅಂಬೋದಕ್ಕೆ ಅವರು ಏನ್ ಅರ್ಥ ಕೊಡ್ತಾರಂದ್ರೆ ವೇದದಲ್ಲಿ ಇರುವಂತ ಗುಣಗಳು ಅನೇಕ ಗುಣಗಳು ದೇವರನ್ನ ಹೇಳಿದ್ದಾರೆ, ಆ ಗುಣ ಒಂದು ನಮಗೆ ಎದ್ದು ಕಾಣಿಸುವಂತ ಆ ಜ್ಞಾನ ಬರಬೇಕು. ದೇವರ ಜ್ಞಾನ ಕೊಡುವನು ಪ್ರದ್ಯುಮ್ನ. ಅದಕ್ಕೆ ಆಮ್ನೇಯ ಪ್ರತಿಪಾದ್ಯ, ಆಮ್ನೇಯ ಪ್ರತಿಪಾದ ಪ್ರಕೃಷ್ಟ ಜ್ಯುಮ್ನ, ಪ್ರಜ್ಯುಮ್ನ ಅಂದ್ರೆ ಜೀವನ ಅಂದ್ರೆ ಆ ವೇದದಲ್ಲಿ ಎಲ್ಲವೂ ಇದೆ. ಆ ವೇದದಲ್ಲಿ ಇರುವಂತ ಕ್ವಾಲಿಟೀಸ್ ನಮ್ಮಲ್ಲಿ ವ್ಯಕ್ತ ಆಗಬೇಕು, ಆ ಜ್ಞಾನ ರೂಪವಾಗಿ ಬರಬೇಕು, ಪ್ರಕಾಶ ರೂಪವಾಗಿ ಬರಬೇಕು. ಅದು ಬರಬೇಕಂದ್ರೆ ನಮ್ಗೆ ದೇಹದಲ್ಲಿ ಬಲ, ಪ್ರದ್ಯುಮ್ನ ಅಭ್ಯುಮ್ನ ಎಂಬ ಶಬ್ದಕ್ಕೆ ಜ್ಞಾನ, ಇದು ಹಿಂದೆ ನೋಡಿದ್ದೀವಿ ನಾವು. ಜ್ಞಾನ ಅಂತ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ, ಪ್ರಕೃಷ್ಟವಾದ ಪ್ರಕಾಶ, ಪ್ರಕೃಷ್ಟವಾದ ಬಲ, ಪ್ರಕೃಷ್ಟವಾದ ದೇಹ ಈ ದೇಹಕ್ಕೆ ಸಂಪತ್ತು. ದೇಹಕ್ಕೆ ಸಂಪತ್ತು ಅಂದ್ರೆ ನಾವು ಈ ದೇಹದಲ್ಲಿ ನಮಗೆ ಎಲ್ಲವೂ ಸರಿಯಾಗಿ ಇರಬೇಕು, ಮನಸ್ಸು ಇರ್ಲಕ್ಕೆ ಎಲ್ಲವೂ ಸರಿಯಾಗಿ ಆಗಬೇಕು, ಮನಸ್ಸು ಸರಿಯಾಗಿ ಇರಬೇಕು. ಸೊ ಆ ದೇಹದಕ್ಕೆ ಬೇಕಾದ ಸಂಪತ್ತು, ದೇವರ ಚಿಂತನೆ ಮಾಡ್ಲಿಕ್ಕೆ ಬೇಕಾದ ಸಂಪತ್ತು, ಸಾಧನಾ ಸಂಪತ್ತನ್ನು ಕರಿಬಹುದು. ಸಾಧನಾ ಸಂಪತ್ತನ್ನು ಕೊಟ್ಟು ಆ ಬಲವನ್ನ ದೇವರು ಕೊಡಬೇಕು. ಅದಕ್ಕೆ ವೇದದಲ್ಲಿ ಇರುವಂತದನ್ನ ಈ ಪ್ರದ್ಯುಮ್ನ ರೂಪದಿಂದ ಅವನು ಬುದ್ಧಿ ಪ್ರಚೋದನೆ ಮಾಡಿ ಕೊಡ್ತಾನೆ ಅಂಬುದು. ಪ್ರದ್ಯುಮ್ನ ರೂಪದಲ್ಲಿ ಅವರು ಒಂದು ಅರ್ಥವನ್ನ ವಿದ್ಯಾಮಾನ್ಯರು ಮಾಡಿದ ವಿಷ್ಣು ಸಹಸ್ರನಾಮದಲ್ಲಿ ಈ ಅರ್ಥವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆಮ್ನೆಯ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಿಂದ ನಾವು ನೋಡಬೇಕಂದ್ರೆ ಪ್ರದ್ಯುಮ್ನ, ಇದಕ್ಕೆ ನಮ್ಗೆ ಅನೇಕ ರೀತಿಯಿಂದ ಸಿಕ್ಕತ್ತೆ. ವೇದಗಳಲ್ಲಿ ದೇವರು ಒಂದೊಂದು ರೂಪದಿಂದ ಇದ್ದಾನೆ. ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ ಅಂತ ಹೇಳುವಾಗ ಸಾಮವೇದಕ್ಕೆ ಪ್ರದ್ಯುಮ್ನ ಹೇಳ್ತಾರೆ. ಸಾಮವೇದ ಅಂಬುದು ಅಂದ್ರೆ ನಮ್ಗೆ ಇಲ್ಲಿ ಪ್ರದ್ಯುಮ್ನ ವಿಶೇಷ ಏನಂದ್ರೆ ಯಾವುದೇ ಒಂದು ಮಾತೃಕಾ ಶಬ್ದಗಳು ನೋಡ್ತಾ ಬಂದಿದ್ದೀವಿ, ಅದಾಗಲಿ ಆ ಸ್ವರಗಳಾಗಲಿ, ಆ ಹಲ್ಲಿನ ಹೊಚ್ಚಿಕೊಟ್ಟೋದು ಅಂತಹದ್ದ ಒಂದು ಹಕ್ಕಿಗಳು ಮಾಡುವಂತ ಶಬ್ದ ಏನೇ ಆಗಲಿ, ಕಾಲ್ಗೆಜ್ಜೆ ಶಬ್ದ ಏನೇ ಆಗಲಿ, ಅದು ಸಾಮ ಆ ನಾದ ಧ್ವನಿ ಮತ್ತು ವರ್ಣ ವರ್ಣ ಧ್ವನಿ ಇದು ಎರಡಿನಿಂದಲೂ ಭಗವಂತನೇ, ಭಗವಂತ ಪ್ರಕಾಶಕ್ಕೆ ನಮ್ಗೆ ಬರಬೇಕು ಅಂತ ಆಮ್ನೆಯ ಪ್ರತಿಪಾದ್ಯ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಆಮ್ನೆಯ ಪ್ರತಿಪಾದ ಶ್ರೀ ಪ್ರದ್ಯುಮ್ನ ದೇವರು ದೇಹದೊಳಗೆ, ಇಷ್ಟಕ್ಕೆ ಅರ್ಥ ಬಂತು. ದೇಹದೊಳಗೆ ಇವನು, ಈ ದೇಹದೊಳಗಿದ್ದಾನೆ, ಈ ಸ್ಥೂಲ ದೇಹದೊಳಗಿದ್ದ, ಒಳಗೇನೋ ಇದ್ದಾನೆ ಅವನು. ಈ ಸ್ಥೂಲ ದೇಹದಲ್ಲಿ ನಮ್ಗೆ ಸಾಧನೆ ಆಗಬೇಕು. ಈ ಸ್ಥೂಲ ದೇಹದಲ್ಲಿ ಅವನಿದ್ದಾನೆ. ಅವನು ಎಲ್ಲಿದ್ದಾನೆ? ಏಕಾತ್ಮ ಅಂತ ಮುಖ್ಯ ಇಷ್ಟೊತ್ತು ನೋಡಿದೀವಿ. ಆ ಸ್ವಾಮಿಯಾಗೆ ಸುಷುಮ್ನೆಯಲ್ಲಿ ಇದ್ದಾನೆ. ಅವನೇ ಖಂಡ ಅಖಂಡ ರೂಪವಾಗಿಯೇ ಸುಷುಮ್ನೆಯಲ್ಲಿ ಇದ್ದ ಅವನೇ ಖಂಡ ರೂಪವಾಗಿ ಅವನು ಇತರ ನಾಡಿಗಳಲ್ಲಿ, ಯಾವುದು ನಾಡಿಗಳು ಅಂದ್ರೆ ಈ ಇಡ ಪಿಂಗಳ ಅಂತ ಹೇಳ್ತಾರೆ ಮೇನ್ ಆಗಿ ಸುಷುಮ್ನ, ಎಡ ಪಿಂಗಳ ಎಡ ಭಾಗ ಬಲಭಾಗದಲ್ಲಿ ಇರುವಂತ 500 ಹಾಕೊಳ್ಳಿ, ಈ ನಾಡಿಗಳಲ್ಲಿ ಅವನು 50 ಈ ತರ ಹೋಗ್ತಾ ಹೋಗ್ಬೋದು. ಸೊ ಈಗ ಸಬ್ ನಾಡಿಗಳು ಎಲ್ಲ ಬೇಸಿಕಲಿ ಲೆಫ್ಟ್ ಅಂಡ್ ರೈಟ್ ಅಂತ. ಸೊ ಈ ನಾಡಿಗಳಲ್ಲಿ ಅವನು ಇದಾನಲ್ಲ ಸುಷುಮ್ನ, ಇಡಾ ಪಿಂಗಳದಿ ಪಿಂಗಳದಿ ವಿಶ್ವಾದಿ ರೂಪದಲ್ಲಿ ಅಂತ ಹೇಳಿದ್ದಾರೆ. ಈ ವಿಶ್ವಾದಿ ರೂಪದಲ್ಲಿ ಅಂತ ಹೇಳುವುದಕ್ಕೆ ವಿಶ್ವಾದಿ ರೂಪ ಅಂದ್ರೆ ನಾವು ವಿಶ್ವಾದಿ ಸಾಮ್ರಾಜ್ಯ 3 ತಕೋಬಹುದು, ಅದರ್ವೈಸ್ ವಿಶ್ವಾದಿ 8 ರೂಪಗಳನ್ನು ತಕೋಬಹುದು, ಅದರ್ವೈಸ್ ವಿಶ್ವಾದಿ ವಿಷ್ಣು ಸಹಸ್ರನ ಪ್ರತಿಪಾದ್ಯ ವಿಶ್ವಂ ವಿಷ್ಣು ವಷತ್ಕಾರ ಅದು ಪೂರ್ತಿನೂ ತಕೋಬಹುದು. ಆ ಮೂರನ್ನ ಇಟ್ಟುಕೊಂಡು ಕೆಲವು ಕಡೆ ಒಂದನ್ನ ಹಾಕಿದ್ದಾರೆ ಒಂದು ಮುಖದಿಂದ, ಕೆಲವು ಕಡೆ ಇನ್ನೊಂದು, ಕೆಲವು ಕಡೆ ಬಂದು ಇನ್ನೊಂದು ಕಾಮೆಂಟ್ ಇಲ್ಲಿ ಕೊಟ್ಟಾಗ ಜಂಬಕಂಡಿ ಆಚಾರ್ಯ ಕಾಣುತ್ತೆ. ಅವ್ರು ಏನ್ ಹೇಳ್ತಾರೆ, ಎಲ್ಲವನ್ನು ಇಟ್ಟುಕೊಳ್ಳಿ, ನಿಮ್ಗೆ ಎಷ್ಟೆಷ್ಟು ಆಗತ್ತೋ ಎಲ್ಲವೂ ಇದೆ ಅಂತ ತಿಳ್ಕೊಳ್ಳಿ. ತಿಳ್ಕೊಳ್ಳೋವಾಗ ಎಲ್ಲ ತಿಳ್ಕೊಳ್ಳಿ, ಎಲ್ಲಾ ರೀತಿಯಿಂದ ತಿಳ್ಕೊಳ್ಳಿ. ಎಷ್ಟು ಜ್ಞಾಪಕ ಬರುತ್ತೋ ಅದನ್ನ ನಾವು ಆವಾಗ ಮಾಡ್ಕೊಳ್ಬಹುದು. ತಿಳ್ಕೊಳ್ಳೋದು ಎಲ್ಲಾ ರೂಪದಿಂದಲೂ ಅವನಿದ್ದಾನೆ. ಯಾಕೆ ಅಂದ್ರೆ ಏಕಾತ್ಮ, ಅವನು ಒಂದು ರೂಪದಿಂದ ಒಂದು ರೂಪ ಅಂತ ಹೇಳಿದ್ದಾರೆ. ಸೊ ಅದರಿಂದ ನೀವು ಎಷ್ಟು ರೂಪ ಬೇಕಾದ್ರೆ ತಿಳ್ಕೋಬಹುದು, ಅಸ್ ಲಾಂಗ್ ಅಸ್ ಇಟ್ ಅದಕ್ಕೆ ನಿಮ್ಗೆ ಪ್ರಮಾಣ ಇದ್ದರೆ. ಪ್ರಮಾಣ ಬೇಕು. ಪ್ರಮಾಣ ಅಂದ್ರೆ ಯಾರು ನೋಡಿದ್ದವರು ದಾಖಲೆ ಮಾಡಿ ಇಟ್ಟದ್ದನ್ನ ನಾವು ಪ್ರಮಾಣ ಅಂತ ಕರಿತೀವಿ. ಆ ಪ್ರಮಾಣ ಪ್ರಕಾರವಾಗಿದ್ರೆ ಎಲ್ಲ ರೂಪಗಳನ್ನು ಇಲ್ಲಿ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ನಾವು ಕಂಟಿನ್ಯೂ ಮಾಡೋಣ ಅಂಬಲ್ಲಿ ಕೃಷ್ಣಾರ್ಪಣೆ.